ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ನೀತಿವಂತರಿಗೆ ದೊರೆಯುವ ಪಿತ್ರಾರ್ಜಿತ ಹಕ್ಕು ಭಾಗ 8. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನೀತಿವಂತರಿಗೆ ದೇವರು ಪಿತ್ರಾರ್ಜಿತ ಹಕ್ಕು ಯಾವುದು ಎಂಬುದಾಗಿ ಇಂದಿನ ದಿನದಲ್ಲಿ ನಾವು ನೋಡುವಂತೆಯವರಾಗಿದ್ದೇವೆ. ನೀತಿವಂತರಿಗೆ ದೇವರು ಪಿತ್ರಾರ್ಜಿತ ಆಸ್ತಿಯಾಗಿ ಹಕ್ಕಾಗಿ ಕೊಡುವಂತಹ ವಿಚಾರವೇನೆಂದರೆ ಅದು ಪರಲೋಕ ರಾಜ್ಯ. ಕಳೆದ ಸಂಚಿಕೆಯಲ್ಲಿ ದೇವರು ನೀತಿವಂತರಿಗೆ ಕೊಡ್ತಕ್ಕಂತಹ ಈ ಪರಲೋಕ ರಾಜ್ಯ, ಆ ರಾಜ್ಯಕ್ಕೆ ಹೋದಂತಹ ಜನಗಳು ಯಾವ ರೀತಿಯಲ್ಲಿ ಇರ್ತಕ್ಕಂಥವರಾಗಿದ್ದಾರೆ, ಪರಲೋಕದಲ್ಲಿ ಅವರ ಕುಟುಂಬವನ್ನು ನೋಡಿ ಸಂತೋಷ ಪಡ್ತಕ್ಕಂಥವರಾಗಿದ್ದಾರೆ. ಅದು ಮಾತ್ರ ಅಲ್ಲದೆ ಪರಲೋಕಕ್ಕೆ ಅವರು ಹೋದಂತಹ ನೀತಿವಂತರು ಆದಾಮನ ರೀತಿಯಲ್ಲಿ ಆತನ ಒಂದು ಎತ್ತರಕ್ಕೆ, ಆತನ ಒಂದು ಬಣ್ಣಕ್ಕೆ ಆ ಜನಗಳು ದಿನದಿಂದ ದಿನಕ್ಕೆ ಬದಲಾವಣೆಯನ್ನು ಹೊಂದಿಕೊಳ್ಳುವಂಥವರಾಗಿದ್ದಾರೆ ಅನ್ನುವಂತಹ ವಿಚಾರವನ್ನು ಕಲಿತೆವು. ಅದರ ಮುಂದುವರಿದ ಭಾಗವಾಗಿ ನೀತಿವಂತರಿಗೆ ದೇವರು ನೀಡುವಂತಹ ಆ ಒಂದು ಪಿತ್ರಾರ್ಜಿತ ಹಕ್ಕು ಪರಲೋಕ ರಾಜ್ಯ, ಅಲ್ಲಿಗೆ ಮಕ್ಕಳು ಬಂದಾಗ ತಾಯಂದಿರ ಒಂದು ಸಂತೋಷ ಹೇಗಿರ್ತಕ್ಕಂಥದ್ದಾಗಿದ್ದಾರೆ, ಮತ್ತು ತಾಯಂದಿರು ಆ ಪರಲೋಕಕ್ಕೆ ಬರದೆ ಹೋದಾಗ ಮಕ್ಕಳನ್ನು ದೇವದೂತರು ಎಲ್ಲಿಗೆ ನಡೆಸ್ತಕ್ಕಂಥವರಾಗಿದ್ದಾರೆ, ಎಲ್ಲಕ್ಕಿಂತ ಹೆಚ್ಚಾಗಿ ಆತ್ಮಗಳನ್ನು ರಕ್ಷಣೆಗೆ ನಡೆಸಿದಂತಹ ವ್ಯಕ್ತಿಗಳಿಗೆ ಯಾವ ಪ್ರತಿಫಲ ಸಿಗ್ತಕ್ಕಂಥದ್ದಾಗಿದೆ ಪರಲೋಕದಲ್ಲಿ ಅನ್ನುವಂತಹ ಸತ್ಯವನ್ನು ಈ ದಿನದಲ್ಲಿ ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವ ಸೃಷ್ಟಿಕರ್ತನೇ, ಸ್ವಾಮಿ ನೀನು ನೀತಿಯುಳ್ಳ ದೇವರು, ಸಮಾಧಾನದ ಪ್ರಭುವು, ಆಲೋಚನಾಕರ್ತನಾಗಿದ್ದೀಯ ಸ್ವಾಮಿ. ನೀ ದೇವಾದಿ ದೇವನು, ರಾಜಾದಿರಾಜನು ಸ್ವಾಮಿ. ಈ ಒಂದು ಸಮಯದಲ್ಲಿ ನಿನ್ನ ವಾಕ್ಯವನ್ನು ತೆಗೆದು ನಾವು ಧ್ಯಾನಿಸಲು ಹೋಗ್ತಕ್ಕಂಥವರಾಗಿದ್ದೇವೆ. ಪರಲೋಕದ ದೇವರು ನಿನ್ನ ಆತ್ಮನ ಮುಖಾಂತರವಾಗಿ ಮಾತನಾಡು ಸ್ವಾಮಿ. ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ನೀತಿವಂತರಿಗೆ ದೇವರು ನೀಡುವಂತಹ ಪಿತ್ರಾರ್ಜಿತ ಆಸ್ತಿ, ಅದು ಹಕ್ಕು, ಅದು ಪರಲೋಕ ರಾಜ್ಯ. ಆ ರಾಜ್ಯಕ್ಕೋಸ್ಕರ ನಾನು ಹೋಗಬೇಕು ಎನ್ನುವಂತಹ ಹಂಬಲವನ್ನು ಅವರು ಹೊಂದಿಕೊಳ್ಳುವಾಗಿಯೂ, ಹಾಗೂ ಪರಲೋಕ ರಾಜ್ಯಕ್ಕೆ ಹೋದಾಗ ಏನೆಲ್ಲ ನಡೀತಕ್ಕಂಥದ್ದಾಗಿದೆ ಅನ್ನುವಂತಹ ವಿಚಾರವನ್ನು ಅರಿತುಕೊಂಡು ಪರಲೋಕದ ನಿರೀಕ್ಷೆಯಲ್ಲಿ ಅವರು ಜೀವಿಸುವಾಗೆ ಈ ಒಂದು ಸಂದೇಶದ ಮೂಲಕವಾಗಿ ನೀನು ಆಶೀರ್ವದಿಸು, ಅವರ ಹೃದಯಗಳನ್ನು ಮುಟ್ಟು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಪರಲೋಕಕ್ಕೆ ಹೋದಂತಹ ಶಿಶುಗಳು ಅಂದರೆ ಮಕ್ಕಳು ಯಾವ ರೀತಿಯಲ್ಲಿ ಇರ್ತಕ್ಕಂಥವರಾಗಿದ್ದಾರೆ, ಪುನರುತ್ಥಾನ ಹೊಂದಂತಹ ಮಕ್ಕಳು ಪರಲೋಕ ರಾಜ್ಯಕ್ಕೆ ಹೋದಾಗ ಅವರ ತಾಯಂದಿರಿಗೆ ದೇವದೂತರು ಯಾವ ರೀತಿಯಲ್ಲಿ ಕೊಡ್ತಕ್ಕಂಥವರಾಗಿದ್ದಾರೆ, ಅವರ ಒಂದು ವಿಚಾರ ಏನು ಎನ್ನುವಂತಹ ಸತ್ಯವನ್ನು ಈ ದಿನದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಶಿಶುಗಳು ಮತ್ತು ದೈವಿಕವಾಗಿ ಅವರು ಯಾವ ರೀತಿಯಲ್ಲಿ ಪರಲೋಕ ರಾಜ್ಯಕ್ಕೆ ಹೋದಂತಹ ಸಂದರ್ಭದಲ್ಲಿ ಇರತಕ್ಕಂಥವರಾಗಿದ್ದಾರೆ ಅನ್ನುವಂತಹ ಒಂದು ಸಂದೇಶವನ್ನು ನಾವು ಗಮನಿಸುವುದಾದರೆ, ಶಿಶುಗಳು ಸಮಾಧಿಯಿಂದ ಅಮರತ್ವ ಧರಿಸಿಕೊಂಡು ಪುನರುತ್ಥಾನ ಹೊಂದಿದಾಗ ಅವರನ್ನು ತಕ್ಷಣವೇ ಅವರ ತಾಯಂದಿರ ಕೈಗಳಿಗೆ ಕೊಡಲಾಗುವುದು. ಯಾವ ಒಬ್ಬ ಮಗು ಈ ಲೋಕದಲ್ಲಿ ಮರಣವನ್ನು ಹೊಂದಿದ ನಂತರ ಕ್ರಿಸ್ತನು ಎರಡನೇ ಸಾರಿ ಬರಬೇಕಾದ್ರೆ ಆ ಮಗು ಪುನರುತ್ಥಾನಗೊಳ್ತಕ್ಕಂಥದ್ದಾಗಿದೆ. ಯಾಕೆಂದರೆ ಆ ಮಗುಗೆ ಪಾಪ ಅಂದರೆ ಏನೆಂಬುದಾಗಿ ಗೊತ್ತಿಲ್ಲ. ಆ ಮಗು ಅಮರತ್ವವನ್ನು ಧರಿಸಿಕೊಂಡು ಪುನರುತ್ಥಾನ ಆದಂಥ ಸಂದರ್ಭದಲ್ಲಿ ದೇವದೂತರು ಆ ಒಂದು ಶಿಶುವನ್ನು, ಆ ಒಂದು ಮಗುವನ್ನು ತೆಗೆದುಕೊಂಡು ನೀತಿವಂತರಾಗಿ ಬಂದಂತಹ ತಾಯಂದಿರು ಪರಲೋಕದಲ್ಲಿದ್ದರೆ ಅವರ ಕೈಗಳಿಗೆ ಈ ಮಕ್ಕಳನ್ನು ಕೊಡ್ತಕ್ಕಂಥವರಾಗಿದ್ದಾರೆ, ಈ ಶಿಶುಗಳನ್ನು ಅವರ ಬಳಿಗೆ ಕೊಡ್ತಕ್ಕಂಥವರಾಗಿದ್ದಾರೆ. ಎಂತಹ ಒಂದು ಅದ್ಭುತವಾದಂಥ ಸಂದೇಶ ಅಲ್ಲ. ತಾಯಂದಿರು ಇವತ್ತಿನ ದಿನದಲ್ಲಿ ತನ್ನ ಮಗು ಹುಟ್ಟಬೇಕಾದಂತಹ ಸಂದರ್ಭದಲ್ಲಿಯೇ ಆ ಮಗುವನ್ನು ಕಳೆದುಕೊಳ್ಳುವಂಥವರಾಗಿದ್ದಾರೆ, ಆ ಮಗು ಮರಣಕ್ಕೆ ಒಳಪಡ್ತಕ್ಕಂಥದ್ದಾಗಿದೆ. ಯಾವುದಾದರೂ ವಿಪತ್ತಿನಿಂದಲೋ ಆಪತ್ತಿನಿಂದಲೋ ಅಥವಾ ಬೇರೆ ಯಾವುದೋ ವಿಚಾರದಿಂದ ಆ ಮಗು ಮರಣವನ್ನು ಹೊಂದತಕ್ಕಂಥದ್ದಾಗಿದೆ. ಆದರೆ ಆ ಮಗುವಿಗೆ ಯಾವುದೇ ರೀತಿ ಪಾಪದ ಅನುಭವ ಗೊತ್ತಿರೋದಿಲ್ಲ, ಪಾಪ ಅಂದರೆ ಏನು ಎಂಬುದಾಗಿ ಗೊತ್ತಿರೋದಿಲ್ಲ. ಅಂತಹ ಮಕ್ಕಳು ಕ್ರಿಸ್ತನು ಎರಡನೇ ಸಾರಿ ಬರಬೇಕಾದ್ರೆ ಅಮರತ್ವವನ್ನು ಧರಿಸಿಕೊಂಡು ಪುನರುತ್ಥಾನ ಆಗ್ತಕ್ಕಂಥವರಾಗಿದ್ದಾರೆ. ಆದರೆ ನಾವಿಲ್ಲಿ ಗಮನಿಸಬೇಕಾದಂತಹ ಅತಿ ಮುಖ್ಯವಾದಂಥ ವಿಚಾರವೇನೆಂದರೆ, ಆ ಮಗುವನ್ನು ಪರಲೋಕದಲ್ಲಿ ನೋಡಬೇಕೆಂದರೆ ತಾಯಂದಿರು, ತಂದೆ ಈ ಲೋಕದಲ್ಲಿ ನೀತಿವಂತರಾಗಿ ಜೀವಿಸಿರಬೇಕು. ಆಗಿದ್ದಾಗ ಮಾತ್ರ ಆ ಮಗು ಪರಲೋಕಕ್ಕೆ ಬಂದಾಗ ಅಲ್ಲಿ ತಾಯಂದಿರಿದ್ದರೆ ಆ ತಾಯಂದಿರಿಗೆ ಈ ಮಗುವನ್ನು ನೀಡುವಂತವರಾಗಿದ್ದಾರೆ. ಅವರು ಎಂದೆಂದಿಗೂ ಅಗಲುವುದೇ ಇಲ್ಲ. ಆದರೆ ಅನೇಕ ಶಿಶುಗಳ ತಾಯಂದಿರು ಪರಲೋಕದಲ್ಲಿರುವುದಿಲ್ಲ. ಅಂಥವರನ್ನ ದೇವದೂತರು ಸ್ವೀಕರಿಸಿ ಜೀವವೃಕ್ಷದ ಬಳಿಗೆ ಕರೆದುಕೊಂಡು ಹೋಗುವರು. ಇದು ಅತ್ಯಂತ ಮುಖ್ಯವಾದಂಥ ವಿಚಾರ. ಯಾಕೆಂದರೆ ನಾವು ನೋಡುವಂಥವರಾಗಿದ್ದೇವೆ, ಇವತ್ತಿನ ದಿನದಲ್ಲಿ ಅನೇಕ ತಾಯಂದಿರು ಹೇಗೆ ಬೇಕೋ ಹಾಗೆ ಜೀವಿಸ್ತಕ್ಕಂಥವರಾಗಿದ್ದಾರೆ. ಅಂತಹ ಶಿಶುಗಳು ಯಾವ ಒಂದು ಸಂದರ್ಭದಲ್ಲಿ ಮರಣವನ್ನು ಹೊಂದತಕ್ಕಂಥದ್ದಾಗಿದೆಯೋ ಆ ಮಗು, ಆವಾಗ ಆ ಮಗು ಪರಲೋಕಕ್ಕೆ ಬರ್ತದೆ. ಆದರೆ ತಾಯಂದಿರು ಅಲ್ಲಿ ಇಲ್ಲದೆ ಹೋದಾಗ ಆ ಶಿಶುಗಳನ್ನು, ಆ ಮಕ್ಕಳನ್ನು ದೇವದೂತರು ಜೀವವೃಕ್ಷದ ಬಳಿಗೆ ಕರೆದುಕೊಂಡು ಹೋಗ್ತಕ್ಕಂಥವರಾಗಿದ್ದಾರೆ. ಆ ಜೀವವೃಕ್ಷದ ಬಳಿಗೆ ಆ ಮಕ್ಕಳನ್ನು ಕರೆದುಕೊಂಡು ಹೋದಾಗ ಆ ಜೀವವೃಕ್ಷದ ಹಣ್ಣನ್ನು ತಿನ್ನಂಥ ಸಂದರ್ಭದಲ್ಲಿ ಆ ಮಕ್ಕಳು ಬೆಳವಣಿಗೆಯನ್ನು ಹೊಂದತಕ್ಕಂಥವರಾಗಿದ್ದಾರೆ. ದೈಹಿಕವಾಗಿ, ಮಾನಸಿಕವಾಗಿ ಅವರು ಆತ್ಮಿಕವಾಗಿ ಬೆಳವಣಿಗೆಯನ್ನು ಹೊಂದತಕ್ಕಂಥವರಾಗಿದ್ದಾರೆ. ರಕ್ಷಣೆ ಯೋಜನೆ ವಿಚಾರಗಳನ್ನು ಅರಿತುಕೊಳ್ತಕ್ಕಂಥವರಾಗಿದ್ದಾರೆ. ಎಲ್ಲ ವಿಚಾರಗಳನ್ನು ಅವರು ತಿಳಿದುಕೊಳ್ಳುವಂಥವರಾಗಿದ್ದಾರೆ ಪರಲೋಕದಲ್ಲಿ. ಹೌದು ಪ್ರಿಯ ಕೇಳುಗರೆ, ಮಕ್ಕಳು ನೀತಿವಂತರಾಗಿ ಮರಣ ಹೊಂದಿದರೆ, ಅವರು ಸಾವನ್ನಪ್ಪಿದರೆ, ಆ ಮಕ್ಕಳು ಪರಲೋಕಕ್ಕೆ ಬರತಕ್ಕಂಥವರಾಗಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲರ ಗುಣ ಸ್ವಭಾವಗಳು ಶೋಧನೆಗಳ ಮೂಲಕ ಪರೀಕ್ಷಿಸಲ್ಪಡಬೇಕು. ಆದರೆ ವಿಶ್ವಾಸಿಗಳಾದಂತಹ ತಂದೆ ತಾಯಿಯರ ಚಿಕ್ಕ ಮಕ್ಕಳು ಇಂತಹ ಶೋಧನೆಗೆ ಒಳಗಾಗುವುದಿಲ್ಲ. ವಾದದ್ದರಿಂದ ಅವರು ರಕ್ಷಿಸಲ್ಪಟ್ಟವರೇ ಎಂಬುದಾಗಿ ಒಂದು ಪ್ರಶ್ನೆ ಬರತಕ್ಕಂಥದ್ದಾಗಿದೆ ಶ್ರೀಮತಿ ವೈಟಮ್ಮನವರಿಗೆ. ಯಾಕೆಂದರೆ ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತಕ್ಕಂಥವರಾಗಿದ್ದೇವೆ. ಹಾಗಾಗಿ ಸತ್ತಂಥ ನೀತಿವಂತರಿಗೆ ಪರಲೋಕದಲ್ಲಿ ನ್ಯಾಯ ವಿಚಾರಣೆ ನಡೀತಕ್ಕಂಥದ್ದಾಗಿದೆ. ಆ ನ್ಯಾಯ ವಿಚಾರಣೆ ಮುಗಿದ ನಂತರ ದೇವರು ನ್ಯಾಯ ತೀರ್ಪು ಕೊಡಲು ಈ ಲೋಕಕ್ಕೆ ಬರ್ತಕ್ಕಂಥವನಾಗಿದ್ದಾನೆ. ಅದನ್ನೇ ನಾವು ಪ್ರಕಟಣೆ ಗ್ರಂಥ 22 ಅಧ್ಯಾಯದಲ್ಲಿ 11 ವಚನದಲ್ಲಿ ನಾವು ಓದುವಂತರಾಗಿದ್ದೇವೆ. ಅವನವನ ನಡತೆಗೆ ಕೊಡ್ತಕ್ಕಂಥ ಪ್ರತಿಫಲ ನನ್ನ ಕೈಯಲ್ಲಿದೆ ಎಂಬುದಾಗಿ ದೇವರು ಹೇಳುವಂಥವನಾಗಿದ್ದಾನೆ. ಮೊದಲು ವಿಚಾರಣೆಯನ್ನು ನಡೆಸಿ ಆ ವ್ಯಕ್ತಿ ಅವನು ನೀತಿವಂತನೋ ಅನೀತಿವಂತನೋ ಎಂಬುದಾಗಿ ತೀರ್ಮಾನಿಸಿದ ನಂತರ ಅವನಿಗೆ ಯಾವ ಪ್ರತಿಫಲವನ್ನು ಕೊಡಬೇಕೆಂಬುದಾಗಿ ದೇವರು ನಿರ್ಧರಿಸುವಂತವನಾಗಿದ್ದಾನೆ. ಇಂತಹ ಸಂದರ್ಭದಲ್ಲಿ ಮಕ್ಕಳು ಮರಣಕ್ಕೆ ತುತ್ತಾದಾಗ, ಶಿಶುಗಳು ಮರಣಕ್ಕೆ ತುತ್ತಾದಂಥ ಸಂದರ್ಭದಲ್ಲಿ ಆ ಮಗುವಿಗೆ ಪಾಪ ಅಂದರೆ ಏನೆಂಬುದಾಗಿ ಗೊತ್ತಿರೋದಿಲ್ಲ. ಒಳ್ಳೆಯದರ ಕೆಟ್ಟದರ ಅರಿವು ಆ ಮಗುವಿಗೆ ಗೊತ್ತಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಆ ಮಗು ಮರಣ ಹೊಂದಿದರೆ ಆ ಮಗು ಯಾವ ರೀತಿಯಲ್ಲಿ ನ್ಯಾಯ ವಿಚಾರಣೆಗೆ ಒಳಗಾಗ್ತಕ್ಕಂಥದ್ದಾಗಿದೆ ಅನ್ನುವಂತಹ ಪ್ರಶ್ನೆಯನ್ನು ಶ್ರೀಮತಿ ವೈಟಮ್ಮನವರಿಗೆ ಅನೇಕರು ಕೇಳಿದರು. ಅದಕ್ಕೆ ಶ್ರೀಮತಿ ವೈಟಮ್ಮನವರಿಗೆ ದೇವರು ದರ್ಶನದಲ್ಲಿ ಈ ರೀತಿಯಾಗಿ ತಿಳಿಸುವಂತವನಾಗಿದ್ದಾನೆ. ಏನೆಂಬುದಾಗಿ ನಾವು ನೋಡಬೇಕಾದರೆ, ವಿಶ್ವಾಸಿಗಳಾದಂತಹ ತಂದೆ ತಾಯಿಯಂದಿರು ನಂಬಿಕೆಯ ಈ ಶಿಶುಗಳಿಗೆ ರಕ್ಷಣೆ ನೀಡುತ್ತದೆ ಎಂಬುದಾಗಿ ಶ್ರೀಮತಿ ವೈಟಮ್ಮನವರು ಉತ್ತರವನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಅಂದರೆ ವಿಶ್ವಾಸಿಗಳಾದಂತಹ ತಂದೆ ತಾಯಿಯರ ನಂಬಿಕೆ ಯಾವ ರೀತಿಯಲ್ಲಿತ್ತು? ಕ್ರಿಸ್ತನ ಎರಡನೆಯ ಬರೋಣದ ನಿರೀಕ್ಷೆ ವಿಚಾರದಲ್ಲಿ, ಆ ಮಗುವಿನ ಬೆಳೆಸುವ ವಿಚಾರದಲ್ಲಿ, ಅಥವಾ ಅವರು ಕ್ರಿಸ್ತನಲ್ಲಿ ನಂಬಿಕೆಯನ್ನು ಇಟ್ಟು ಯಾವ ರೀತಿಯಲ್ಲಿ ಜೀವಿಸಿದರು, ಅವರ ಗುಣ ಸ್ವಭಾವದ ಮೇಲೆ, ಅವರ ನಂಬಿಕೆಯ ಮೇಲೆ ದೇವರು ಆ ಮಕ್ಕಳಿಗೆ, ಆ ಶಿಶುಗಳಿಗೆ ನ್ಯಾಯ ವಿಚಾರಣೆ ಮಾಡ್ತಕ್ಕಂಥನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ನೀವು ಗಮನಿಸಬೇಕಾದಂತಹ ಅತ್ಯಂತ ಮುಖ್ಯವಾದಂಥ ವಿಚಾರವೇನೆಂದರೆ, ದೇವರು ಶಿಶುಗಳಿಗೆ, ಮಕ್ಕಳಿಗೆ ಯಾವ ರೀತಿಯಲ್ಲಿ ನ್ಯಾಯ ವಿಚಾರಣೆ ಮಾಡುವಂತವನಾಗಿದ್ದಾನೆ ಅಂದರೆ, ಅವರ ತಂದೆ ತಾಯಿಗಳು ಯಾವ ರೀತಿಯಲ್ಲಿ ಕ್ರಿಸ್ತನ ಮೇಲೆ ನಂಬಿಕೆಯನ್ನು ಇಟ್ಟು ಜೀವಿಸಿದರೋ ಆ ಒಂದು ಆಧಾರದ ಮೇಲೆ ದೇವರು ನ್ಯಾಯ ವಿಚಾರಣೆ ಮಾಡುವಂತವನಾಗಿದ್ದಾನೆ ಅನ್ನುವುದನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನಮ್ಮ ಮಕ್ಕಳನ್ನು ಯಾವ ರೀತಿಯಲ್ಲಿ ಬೆಳೆಸಬೇಕು ಎನ್ನುವುದನ್ನು ನಾವು ಅರಿತುಕೊಳ್ಳಬೇಕು. ಕ್ರಿಸ್ತನನ್ನು ನಂಬದಿರುವ ಪೋಷಕರ ಎಲ್ಲ ಮಕ್ಕಳು ರಕ್ಷಣೆ ಹೊಂದುತ್ತಾರೆಯೇ ಎಂಬುದನ್ನು ಒಂದು ಪ್ರಶ್ನೆಯಾಗಿ ಅವರಿಗೆ ಕೇಳಲಾಯಿತು. ಯಾಕೆಂದರೆ ಇವತ್ತು ಅನೇಕ ಮಕ್ಕಳು ಅವರು ಹನ್ನೆರಾಗಿರ್ತಕ್ಕಂಥವರಾಗಿದ್ದಾರೆ, ಅವರ ತಂದೆ ತಾಯಿಗಳು ವಿಗ್ರಹಾರಾಧಕರಾಗಿರ್ತಕ್ಕಂಥವರಾಗಿದ್ದಾರೆ, ಅಥವಾ ಬೇರೆ ಯಾವುದೋ ಒಂದು ಧರ್ಮಕ್ಕೆ ಸೇರಿಕೊಂಡಿರ್ತಕ್ಕಂಥವರಾಗಿದ್ದಾರೆ, ಅವರು ಕ್ರಿಸ್ತನ ಬಗ್ಗೆ ಅರಿವಿಲ್ಲ. ಅಂತಹ ಮಕ್ಕಳು ಮರಣ ಹೊಂದಿದರೆ ಅವರು ಪರಲೋಕ ರಾಜ್ಯಕ್ಕೆ ಬರುವಂಥವರಾಗಿದ್ದಾರೋ, ಅವರು ರಕ್ಷಣೆಯನ್ನು ಹೊಂದತಕ್ಕಂಥವರಾಗಿದ್ದಾರಾ ಅನ್ನುವಂಥ ಪ್ರಶ್ನೆ ಬರ್ತಕ್ಕಂಥದ್ದಾಗಿದೆ. ಯಾಕೆ ಎಂಬುದಾಗಿ ನಾವು ನೋಡಬೇಕಾದರೆ, ಮಕ್ಕಳಿಗೆ ಒಳ್ಳೆಯದರ ಕೆಟ್ಟದರ ಅರಿವು ಗೊತ್ತಿಲ್ಲ, ಅವರಿಗೆ ರಕ್ಷಣೆ ಅಂದರೆ ಏನು ಎಂಬುದಾಗಿ ಗೊತ್ತಿಲ್ಲ, ಸುವಾರ್ತೆ ಅಂದರೆ ಏನು ಎಂಬುದಾಗಿ ಗೊತ್ತಿಲ್ಲ. ಅಂತಹ ಚಿಕ್ಕ ಮಕ್ಕಳು ಅಕಾಲಿಕ ಮರಣಕ್ಕೆ ತುತ್ತಾಗ್ತಕ್ಕಂಥವರಾಗಿದ್ದಾರೆ. ಅಂತಹ ಶಿಶುಗಳು ಕೆಲವೊಂದು ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ವಿಚಾರಕ್ಕೆ ಒಳಗಾಗಿ ಮರಣಕ್ಕೆ ಒಳಗಾಗ್ತಕ್ಕಂಥವರಾಗಿದ್ದಾರೆ. ಅಂಥ ಮಕ್ಕಳು ಮರಣ ಹೊಂದಿದರೆ ಅವರು ರಕ್ಷಣೆಯನ್ನು ಹೊಂದುವಂಥವರಾಗಿದ್ದಾರಾ ಅನ್ನುವಂಥ ಪ್ರಶ್ನೆ ಶ್ರೀಮತಿ ವೈಟಮ್ಮನವರಿಗೆ ಬರತಕ್ಕಂಥದ್ದಾಗಿದೆ. ಇಂತಹ ಸಂದರ್ಭದಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ದೇವರು ತನ್ನ ಉದ್ದೇಶವನ್ನು ತನಗೆ ತಿಳಿಯಪಡಿಸಿಲ್ಲವಾದದ್ದರಿಂದ ಅದರ ಬಗ್ಗೆ ಏನೂ ಹೇಳಲು ಸಾಧ್ಯವಿಲ್ಲ. ಇದನ್ನು ದೇವರಿಗೆ ಬಿಟ್ಟು ಆತನ ವಾಕ್ಯದಲ್ಲಿ ಸರಳವಾಗಿ ತಿಳಿಸಿರುವ ಸಂಗತಿಗಳ ಬಗ್ಗೆ ನಾವು ಗಮನವನ್ನು ಹರಿಸಬೇಕೆಂಬುದಾಗಿ ಅವರು ಹೇಳ್ತಕ್ಕಂಥವರಾಗಿದ್ದಾರೆ. ಅಂದರೆ ಪ್ರಿಯ ಕೇಳುಗರೆ, ದೇವರು ಅವನವನ ನೆಡತೆಗೆ ತಕ್ಕಂಥ ಕೊಡ್ತಕ್ಕಂಥ ಪ್ರತಿಫಲ ನನ್ನ ಕೈಯಲ್ಲಿದೆ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಹಾಗಾಗಿ ಯಾರು ಪರಲೋಕ ರಾಜ್ಯಕ್ಕೆ ಬಾಧಿಸ್ತರು, ಯಾರು ಪರಲೋಕ ರಾಜ್ಯಕ್ಕೆ ಬಾಧಿಸ್ತಾರಲ್ಲ ಅನ್ನುವಂಥದ್ದನ್ನು ದೇವರು ನೀತಿಯುಳ್ಳ ದೇವರಾಗಿರುವ ಕಾರಣದಿಂದ, ನ್ಯಾಯವುಳ್ಳ ದೇವರಾಗಿರುವ ಕಾರಣದಿಂದ, ನೀತಿಗೆ ತಕ್ಕಂತೆ ನ್ಯಾಯಕ್ಕೆ ತಕ್ಕಂತೆ ಆತನು ತೀರ್ಮಾನ ಮಾಡುವಂಥವನಾಗಿದ್ದಾನೆ. ಹಾಗಾಗಿ ಯಾರು ಪರಲೋಕ ರಾಜ್ಯಕ್ಕೆ ಬರತಕ್ಕಂಥವರಾಗಿದ್ದಾರೋ, ಈ ಮಕ್ಕಳು ಬರ್ತಕ್ಕಂಥವರಾಗಿದ್ದಾರಾ, ಆ ಮಕ್ಕಳು ಬರ್ತಕ್ಕಂಥವರಾಗಿದ್ದಾರಾ, ಹೀಗೆ ಹಾಗೆ ಎಂಬುದಾಗಿ ನಾವು ಸಮಯವನ್ನು ವ್ಯರ್ಥ ಮಾಡದೆ ನಾವು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವಂಥ ಕೆಲಸದಲ್ಲಿ ಮಾತ್ರ ತಲ್ಲೀರರಾಗಬೇಕು. ಅದು ಮಾತ್ರವಲ್ಲದೆ ನಾವು ಕೆಲವೊಂದು ವಿಚಾರಗಳನ್ನು ದೇವರಿಗೆ ಬಿಟ್ಟು ಬಿಡಬೇಕು. ಯಾಕೆಂದರೆ ಧರ್ಮೋಪದೇಶ ಕಂಡ ಪುಸ್ತಕದಲ್ಲಿ ನಾವು ಓದುವಂತಹ ವಿಚಾರವೇನೆಂದರೆ, ಆತನು ನಮಗೆ ಏನೆಲ್ಲ ತಿಳಿಸಿಕೊಟ್ಟಿದ್ದಾನೆ, ಏನೆಲ್ಲ ಪ್ರಕಟಪಡಿಸಿದ್ದಾನೆ ಸತ್ಯವೇದದಲ್ಲಿ ಆತನ ರಕ್ಷಣೆ ವಿಚಾರವಾಗಿ, ಅದೆಲ್ಲವೂ ಸಹ ನಾವು ಅರಿತುಕೊಂಡು ಅದನ್ನು ನಮ್ಮ ಸಂತತಿಗೆ ನಮ್ಮ ಮಕ್ಕಳಿಗೆ ತಿಳಿಸಬೇಕು. ಆದರೆ ಯಾವುದೆಲ್ಲ ರಹಸ್ಯವಾಗಿದೆ, ಯಾಕೆಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಯಹೋವನ ಕೆಲವೊಂದು ವಿಚಾರಗಳು ರಹಸ್ಯವಾಗಿರ್ತಕ್ಕಂಥದ್ದಾಗಿದೆ. ಆ ವಿಚಾರಗಳನ್ನು ನಾವು ಕರ್ತನಿಗೆ ಬಿಟ್ಟು ಬಿಡಬೇಕು. ಆತನು ತಕ್ಕ ಕಾಲದಲ್ಲಿ ನಾವು ಪರಲೋಕಕ್ಕೆ ಹೋದಾಗ ನಮಗೆ ತಿಳಿಯಪಡಿಸುವಂಥವನಾಗಿದ್ದಾನೆ. ಹಾಗಾಗಿ ಅವುಗಳ ವಿಚಾರವಾಗಿ ನಾವು ಗೊಂದಲವನ್ನು ಮಾಡಿಕೊಂಡು ಅನೇಕ ರೀತಿಯ ಗಲಿಬಿಲಿಗೆ ಒಳಗಾಗಿ ಇದು ಏನು ಅದು ಏನು ಎಂಬುದಾಗಿ ಹೇಳುವುದಕ್ಕಿಂತ, ನನ್ನ ರಕ್ಷಣೆಗೆ ನಾನು ಪರಲೋಕ ರಾಜ್ಯಕ್ಕೆ ಹೋಗಲು ನಾನೇನು ಮಾಡ್ತಕ್ಕಂಥವನಾಗಿದ್ದೇನೆ, ನನ್ನ ಮಗಳು ನನ್ನ ಮಗನು ಪರಲೋಕ ರಾಜ್ಯಕ್ಕೆ ಹೋಗಲು ನಾನೇನು ಮಾಡ್ತಕ್ಕಂಥವನಾಗಿದ್ದೇನೆ, ಅವರನ್ನು ಯಾವ ರೀತಿಯಲ್ಲಿ ನಾನು ಪರಲೋಕ ರಾಜ್ಯಕ್ಕೆ ನಡೆಸ್ತಕ್ಕಂಥವನಾಗಿದ್ದೇನೆ ಅನ್ನುವಂತಹ ವಿಚಾರಗಳನ್ನು ನಾವು ಅಡಿಪಾಯವಾಗಿ ತೆಗೆದುಕೊಂಡು ನಮ್ಮ ಕುಟುಂಬಗಳನ್ನು ನಮ್ಮ ಜೀವಿತವನ್ನು ಕ್ರಿಸ್ತನ ಅಂತಕ್ಕಂಥ ಬಂಡೆಯ ಮೇಲೆ ಕಟ್ಟಬೇಕು. ನಮ್ಮ ಮಕ್ಕಳಿಗೆ ಒಳ್ಳೆಯ ಆತ್ಮಿಕ ಸಂದೇಶಗಳನ್ನು ತಿಳಿಸಿಕೊಡುವುದರ ಮೂಲಕವಾಗಿ ಅವರನ್ನು ಪರಲೋಕ ರಾಜ್ಯಕ್ಕೆ ಪರಲೋಕದ ಮಾರ್ಗಕ್ಕೆ ನಡೆಸುವಂತಹ ಕೆಲಸದಲ್ಲಿ ಮಾತ್ರ ನಾವು ತಲ್ಲೀನರಾಗಿರಬೇಕು. ಆದರೆ ನಂಬಿಗಸ್ತ ತಾಯಂದಿರಿಗೆ ಹೊಗಳಿಕೆಯ ಮಾತುಗಳನ್ನು ದೇವರು ಪರಲೋಕ ರಾಜ್ಯದಲ್ಲಿ ನೀಡುವಂಥವನಾಗಿದ್ದಾನೆ. ಅದಕ್ಕೆ ನಾನು ಹೇಳಿದೆ, ಅವರವರ ನೆಡತೆಗೆ ಕೊಡ್ತಕ್ಕಂಥ ಪ್ರತಿಫಲ ನನ್ನ ಕೈಯಲ್ಲಿದೆ ಎಂಬುದಾಗಿ. ಹೇಗೆ ತಂದೆ ತಾಯಿಯಂದಿರು ಮಕ್ಕಳನ್ನು ಬೆಳೆಸ್ತಕ್ಕಂಥವರಾಗಿದ್ದಾರೋ, ಅದರಲ್ಲೂ ವಿಶೇಷವಾಗಿ ತಾಯಿಯಂದಿರು ಯಾವ ರೀತಿಯಲ್ಲಿ ತಮ್ಮ ಮಕ್ಕಳನ್ನು ಪರಲೋಕ ರಾಜ್ಯಕ್ಕೆ ತಕ್ಕಂತೆ ಚಿಕ್ಕ ಪ್ರಾಯದಿಂದಲೂ ಬೆಳೆಸ್ತಕ್ಕಂಥವರಾಗಿದ್ದಾರೋ, ಅವರಿಗೆ ಪರಲೋಕ ರಾಜ್ಯದಲ್ಲಿ ದೇವರು ಹೊಗಳಿಕೆಯ ಮಾತುಗಳು, ಅಂದರೆ ಅವರನ್ನು ಗೌರವಿಸುವಂತಹ, ಅವರನ್ನು ನಿಜವಾಗಲೂ ಸಹ ನಿಮ್ಮ ಮಕ್ಕಳು ಯಾವ ರೀತಿಯಲ್ಲಿ ನೀವು ಪರಲೋಕ ರಾಜ್ಯಕ್ಕೆ ನಡೆಸಿದರಿ ಅನ್ನುವಂಥ ವಿಚಾರವನ್ನು ಅರಿತುಕೊಂಡಂತಹ ದೇವರು ಅವರನ್ನು ಹೊಗಳ್ತಕ್ಕಂಥವನಾಗಿದ್ದಾನೆ. ನ್ಯಾಯ ಶಾಸನವು ಹಾಕಲ್ಪಟ್ಟು ಪುಸ್ತಕಗಳು ತೆರೆಯಲ್ಪಟ್ಟಾಗ ಮಹಾ ನ್ಯಾಯಾಧಿಪತಿಯಾದ ದೇವರು ಬಲ ನಂಬಿಗಸ್ತ ಹಾಳು ಎಂದು ಘೋಷಿಸುವಂಥವನಾಗಿದ್ದಾನೆ. ಎಂದೆಂದಿಗೂ ಬಾಡಿ ಹೋಗದ ಮೈಮೆಯ ಕಿರೀಟವನ್ನು ಭಕ್ತರಿಗೆ ನೀಡುವಂಥವನಾಗಿದ್ದಾನೆ. ಅವರಲ್ಲಿ ಅನೇಕರು ಅಲ್ಲಿ ನೆರೆದಿರುವ ಎಲ್ಲರ ಮುಂದೆ ತಮ್ಮ ಕಿರೀಟವನ್ನು ಮೇಲೆತ್ತಿ ಹಿಡಿದುಕೊಂಡು ತಮ್ಮ ತಾಯಂದಿರನ್ನು ಉದ್ದೇಶಿಸಿ, ನಾನು ಪರಲೋಕದಲ್ಲಿರುವುದಕ್ಕೆ ದೇವರ ಕೃಪೆಯಿಂದ ದೇವರೇ ಕಾರಣಕರ್ತರು, ಅವರ ಸಲಹೆಗಳು ಪ್ರಾರ್ಥನೆಗಳು ನಾವು ಈ ಶಾಶ್ವತ ರಕ್ಷಣೆಯನ್ನು ಹೊಂದಲು ಆಶೀರ್ವಾದದಾಯಕವಾಗಿತ್ತು ಎಂದು ಹೇಳುವಂಥವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ನೀವು ತಾಯಂದಿರಾಗಿರಬಹುದು ಅಥವಾ ನೀವು ತಂದೆ ಆಗಿರಬಹುದು ಮಕ್ಕಳಿಗೆ, ಅಂತೆಯವರಿಗೆ ದೇವರು ಹೊಗಳಿಕೆಯ ಮಾತುಗಳನ್ನು ಹಾಡುವಂಥವನಾಗಿದ್ದಾನೆ. ಒಂದು ಹೆಮ್ಮೆಯ ವಿಚಾರ, ಪರಲೋಕ ರಾಜ್ಯದಲ್ಲಿ ನನ್ನ ಮಗಳು ನನ್ನ ಮಗನು ನಾನು ನನ್ನ ಕುಟುಂಬ ಪರಲೋಕ ರಾಜ್ಯಕ್ಕೆ ಬಂದಿದೆ ಎಂಬುದಾಗಿ. ಅದಕ್ಕೋಸ್ಕರವೇ ಯೋಶುವನ ಪುಸ್ತಕದಲ್ಲಿ ನಾವು ನೋಡುವಂತಹ ವಿಚಾರವೇನೆಂದರೆ, ನಾನು ನನ್ನ ಮನೆಯವರು ಯಹೋವನನ್ನೇ ಸ್ಮರಿಸತಕ್ಕಂಥವರಾಗಿದ್ದೇವೆ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಯಾಕೆಂದರೆ ಕುಟುಂಬ ಈ ಲೋಕದಲ್ಲಿ ಒಂದು ಚಿಕ್ಕ ಪರಲೋಕ ರಾಜ್ಯ, ನಮ್ಮ ಕುಟುಂಬವನ್ನು ಪರಲೋಕ ರಾಜ್ಯವಾಗಿ ನಿರ್ಮಿಸುವಂತಹ ಆ ಒಂದು ಕೆಲಸವನ್ನು ದೇವರು ಪ್ರತಿಯೊಬ್ಬ ತಂದೆ ತಾಯಿಗೆ ಕೊಟ್ಟಿದ್ದಾನೆ. ಹಾಗಾಗಿ ನನ್ನ ಮಗಳು, ನನ್ನ ಮಗನು ಚಿಕ್ಕ ಪ್ರಾಯದಿಂದಲೇ ದೇವರ ಸತ್ಯವನ್ನ ಅರಿತುಕೊಂಡು ಆತನನ್ನ ಅವಳನ್ನ ಪರಲೋಕ ರಾಜ್ಯಕ್ಕೆ ನಡೆಸಬೇಕು ಅನ್ನುವಂತ ಹಂಬಲದಿಂದ ನಾವು ಆ ಮಕ್ಕಳನ್ನ ನಡೆಸುವಂತವರಾಗಬಿರಬೇಕು. ಯಾಕೆಂದರೆ ದೇವರು ಮಕ್ಕಳನ್ನ ಆಸ್ತಿಯಾಗಿ, ಸ್ವಾಸ್ಥ್ಯವಾಗಿ ನಮಗೆ ಕೊಟ್ಟಿದ್ದಾನೆ. ಅದು ಯಹೋವನು ನೀಡುವಂತಹ ಒಂದು ಸ್ವಾಸ್ಥ್ಯ, ಒಂದು ಆಸ್ತಿ ಪ್ರಿಯ ಕೇಳುಗರೆ. ಆ ಆಸ್ತಿಯನ್ನ ದೇವರು ನಮಗೆ ಕೊಟ್ಟಿದ್ದಾನೆ ಅಂದರೆ ಅದನ್ನು ಯಾವ ರೀತಿಯಲ್ಲಿ, ಅಮೂಲ್ಯವಾದ ರೀತಿಯಲ್ಲಿ ನಾವು ಪರಲೋಕ ರಾಜ್ಯಕ್ಕೆ ನಡೆಸಬೇಕು. ಯಾಕೆಂದರೆ ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಅಲ್ಲಿ ದೇವರು ಹೇಳುವಂಥವನಾಗಿದ್ದಾನೆ, ದೇವರ ಮಹಾಕೋಪಾಗ್ನಿಯು ಬರ್ತಕ್ಕಂಥದ್ದಾಗಿದೆ, ಆದರೆ ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಸಕ್ತರು ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಅನೇಕರು ಅಲ್ಲಿರ್ತಕ್ಕಂಥವರಾಗಿದ್ದಾರೆ, ಅವರೆಲ್ಲರೂ ಸಹ ಕ್ರಿಸ್ತನ ರಕ್ತದ ಮುಖಾಂತರವಾಗಿ ತೊಳೆಯಲ್ಪಟ್ಟಂತಹ ಜನಗಳು. ಅವರು ಅನೇಕರು ಅಲ್ಲಿರ್ತಕ್ಕಂಥವರಾಗಿದ್ದಾರೆ. ಅದೇ ರೀತಿಯಾಗಿ ನಾವು ಸತ್ಯವೇದದಲ್ಲಿ ಓದುವಂತಹ ವಿಚಾರವೇನೆಂದರೆ ನ್ಯಾಯಸಭೆಯು ಕುಳಿತುಕೊಳ್ಳಿತು, ಪುಸ್ತಕಗಳು ತೆರೆಯಲ್ಪಟ್ಟವು ಎಂಬುದಾಗಿ ನಾವು ದಾನಿಯೇಲನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯದಿಂದ 9ರ ವಚನದಿಂದ 10-11ನೇ ವಚನದವರೆಗೂ ನಾವು ನೋಡುವಂತಹ ವಿಚಾರವೇನೆಂದರೆ ಅಲ್ಲಿ ನ್ಯಾಯಸಭೆ ಕುಳಿತುಕೊಳ್ತಕ್ಕಂಥದ್ದಾಗಿದೆ, ಅಲ್ಲಿ ಪುಸ್ತಕಗಳು ತೆರೆಯಲ್ಪಡ್ತಕ್ಕಂಥದ್ದಾಗಿದೆ. ಆ ಪುಸ್ತಕದಲ್ಲಿ ಯಾವ ರೀತಿಯಲ್ಲಿ ನಾವು ಜೀವಿಸಿದ್ದೇವೆ, ನಮ್ಮ ಜೀವನ ಚರಿತ್ರೆ ಹೇಗಿದೆ ಎಂಬುದಾಗಿ ದೇವರು ಪರೀಕ್ಷೆ ಮಾಡುವಂಥವನಾಗಿದ್ದಾನೆ. ಅಂತಹ ಸಂದರ್ಭದಲ್ಲಿ ನೀತಿವಂತರಾದಂತಹ, ನಂಬಿಗಸ್ತರಾದಂತಹ ತಂದೆ ತಾಯಿಗಳು ಪರಲೋಕ ರಾಜ್ಯಕ್ಕೆ ಬರುವಂತಹ ಸಂದರ್ಭದಲ್ಲಿ ದೇವರು ಅವರ ಮಕ್ಕಳನ್ನು ಪರಲೋಕ ರಾಜ್ಯಕ್ಕೆ ನಡೆಸಿದ ನಿಮಿತ್ತವಾಗಿ ಹೇಳುವಂಥವನಾಗಿದ್ದಾನೆ. ಬಲಾ ನಂಬಿಗಸ್ತ ಹಾಳೆ ಎಂದು ಹೇಳುವಂಥವನಾಗಿದ್ದಾನೆ. ಅವರಿಗೆ ಬಾಳದ ಒಂದು ಜಯಮಾಲೆಯನ್ನು ಕೊಡುವಂಥವನಾಗಿದ್ದಾನೆ. ಅವರು ತಮ್ಮ ಕಿರೀಟಗಳನ್ನು ತೆಗೆದುಕೊಂಡು ನಮ್ಮ ಸ್ವಂತ ಬಲಶಕ್ತಿಯಿಂದಲೇ ದೇವರ ಕೃಪೆಯಿಂದ ನಮ್ಮ ಮಕ್ಕಳನ್ನು ನಾವು ಉತ್ತಮ ಸಲಹೆಯನ್ನು ನೀಡಿ ಪ್ರಾರ್ಥನೆಗಳ ಮುಖಾಂತರವಾಗಿ ಅವರನ್ನು ರಕ್ಷಣೆಗೆ ನಡೆಸಿದೆವು ಎಂಬುದಾಗಿ ಅವರು ಉಲ್ಲಾಸಗೊಳ್ತಕ್ಕಂಥವರಾಗಿದ್ದಾರೆ. ಕರ್ತನ ಅವರನ್ನು ಹೊಗಳುವಂಥವನಾಗಿದ್ದಾನೆ. ತಮ್ಮ ಮಕ್ಕಳನ್ನು ಕ್ರಿಸ್ತನ ರಾಜ್ಯಕ್ಕೆ ನಡೆಸುವಲ್ಲಿ ಯಶಸ್ವಿಯಾದಂತಹ ತಾಯಂದಿರ ಹೆಸರನ್ನು ದೇವದೂತರು ನೆನಪಿನಲ್ಲಿ ಉಳಿಯುವಂತೆ ಮಾಡುವವರಾಗಿದ್ದಾರೆ. ಪ್ರಿಯ ಕೇಳುಗರೆ, ನೀವು ನಿಮ್ಮ ಮಕ್ಕಳಿಗೆ ಯಾವ ರೀತಿಯ ಸಲಹೆಯನ್ನು ಕೊಡ್ತಕ್ಕಂಥವರಾಗಿದ್ದೀರಾ? ಪರಲೋಕ ರಾಜ್ಯಕ್ಕೆ ತಕ್ಕಂಥ ರೀತಿಯಲ್ಲಿ ಸಲಹೆಯನ್ನು ಕೊಟ್ಟು ಚಿಕ್ಕ ಪ್ರಾಯದಿಂದ ನಡೆಸ್ತಕ್ಕಂಥವರಾಗಿದ್ದೀರಾ? ಆ ಮಕ್ಕಳಿಗೆ ಪ್ರಾರ್ಥನೆ ಜೀವಿತವನ್ನು ಹೇಳಿಕೊಡುವಂಥವರಾಗಿದ್ದೀರಾ? ನೀವೇ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದರೆ ದೇವರು ಮಕ್ಕಳನ್ನು ನಮಗೆ ಸ್ವಾಸ್ಥ್ಯವಾಗಿ ಕೊಟ್ಟಿದ್ದಾನೆ. ಅದು ದೇವರು ಕೊಡುವಂತಹ ಆಸ್ತಿ. ಆ ಆಸ್ತಿಯನ್ನು ನಾವು ಸರಿಯಾದ ರೀತಿಯಲ್ಲಿ ಪರಲೋಕ ರಾಜ್ಯಕ್ಕೆ ತಕ್ಕಂಥ ರೀತಿಯಲ್ಲಿ ನಡೆಸುವಂತಹ ವ್ಯಕ್ತಿಗಳಾಗಬೇಕು. ಹಾಗಿದ್ದಾಗ ಮಾತ್ರ ನಾವು ಪರಲೋಕಕ್ಕೆ ಹೋದಾಗ ಅಲ್ಲಿ ನಮ್ಮ ಮಕ್ಕಳನ್ನು ನೋಡಿದಾಗ ನಮ್ಮ ಎಲ್ಲ ರೀತಿಯ ಕಾರ್ಯಗಳು ನಮಗೆ ನೆನಪಿಗೆ ಬರತಕ್ಕಂಥದ್ದಾಗಿದೆ. ಯಾವ ರೀತಿಯಲ್ಲಿ ನಾನು ಈ ಮಗುವನ್ನು ಪರಲೋಕ ರಾಜ್ಯಕ್ಕೆ ನಡೆಸಿದೆ ಎನ್ನುವಂತಹ ವಿಚಾರವನ್ನು ನಾವು ಅರಿತುಕೊಳ್ತಕ್ಕಂಥವರಾಗಿದ್ದೇವೆ. ಅಂತಹ ಸಂದರ್ಭದಲ್ಲಿ ನಮ್ಮ ಮಕ್ಕಳನ್ನು ನೋಡಿದಂತಹ ಕ್ರಿಸ್ತನು, ತಾಯಂದಿರನ್ನು ನೋಡಿದಂತಹ ಕ್ರಿಸ್ತನು ಹೇಳುವಂತಹ ವಿಚಾರವೇನೆಂದರೆ, ಇಗೋ ನಿನ್ನ ಮಗನು, ಇಗೋ ನಿನ್ನ ತಾಯಿ ಎಂಬುದಾಗಿ ಆ ಕಲ್ವಾರಿ ಸಿಲುಬೆಯಲ್ಲಿ ಯೋಹಾನನಿಗೆ ಹೇಳಿದ ರೀತಿಯಲ್ಲಿ ನಮಗೂ ಸಹ ಅಲ್ಲಿ ಹೇಳುವುದರ ಮೂಲಕವಾಗಿ ಆತನ ಹೇಳುವಂತಹ ವಿಚಾರವೇನೆಂದರೆ, ಬಲ ನಂಬಿಗಸ್ತ ಹಾಳೆ, ನಾನು ಕೊಟ್ಟಂತಹ ಎಲ್ಲ ಆಸ್ತಿಗಳಲ್ಲಿ ನೀನು ನಂಬಿಗಸ್ತನಾಗಿ ಹಿಂತಿರುಗಿಸಿ ನನಗೆ ಕೊಟ್ಟಿದ್ದೀಯಾ, ನನ್ನ ರಾಜ್ಯಕ್ಕೆ, ನನ್ನ ರಾಜ್ಯದ ಭಂಡಾರಕ್ಕೆ ಅದನ್ನು ಹಾಕಿದ್ದೀಯಾ ಎಂಬುದಾಗಿ ದೇವರು ಅಲ್ಲಿ ನಮಗೆ ಹೊಗಳಿಕೆಯನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ವಿಶೇಷವಾಗಿ ನಂಬಿಗಸ್ತರಾದಂಥ ತಾಯಂದಿರನ್ನು ದೇವರು ಹೊಗಳುವಂಥವನಾಗಿದ್ದಾನೆ. ಆವ ಸಂದರ್ಭದಲ್ಲಿ ನಾವು ನೋಡುವಂಥ ವಿಚಾರವೇನೆಂದರೆ, ತಾಯಂದಿರು ಹೇಳುವಂಥವರಾಗಿದ್ದಾರೆ, ನಾನು ಪರಲೋಕ ರಾಜ್ಯಕ್ಕೆ ಬರುವುದಕ್ಕೆ ದೇವರ ಕೃಪೆಯಿಂದ ಇವರೇ ಕಾರಣಕರ್ತರು. ಯಾರು ಯಾರೆಂಬುದಾಗಿ ನಾವು ನೋಡಬೇಕಾದರೆ, ನಮ್ಮ ತಂದೆ ತಾಯಿಗಳೇ ದೇವರ ಕೃಪೆಯಿಂದ ಅವರು ನಮ್ಮನ್ನು ಪರಲೋಕ ರಾಜ್ಯಕ್ಕೆ ನಡೆಸಿದ್ದಾರೆ ಎಂಬುದಾಗಿ ಆ ಮಕ್ಕಳು ಹೇಳುವಂಥವರಾಗಿದ್ದಾರೆ. ದೇವರ ಮುಂದೆ ಆ ವಿಚಾರವನ್ನು ಅವರು ಹೇಳುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಅಂತಹ ಸಂದರ್ಭದಲ್ಲಿ ಪ್ರಿಯ ಕೇಳುಗರೆ, ಎಂತಹ ಸಂತೋಷ ಬರತಕ್ಕಂಥದ್ದಾಗಿದೆ. ಶಿಶುಗಳು ಮತ್ತು ದೈಹಿಕವಾಗಿ ದೌರ್ಬಲ್ಯರಾದಂಥ ವ್ಯಕ್ತಿಗಳು ಸಹ ರಕ್ಷಣೆ ಹೊಂದತಕ್ಕಂಥವರಾಗಿದ್ದಾರೆ. ಅವರು ಯಾವುದೋ ಒಂದು ಬಲಹೀನತೆಯಿಂದ ಅವರು ನಾಶವಾಗಿ ಹೋಗ್ತಕ್ಕಂಥವರಾಗಿದ್ದಾರೆ ಈ ಲೋಕದಲ್ಲಿ. ಆದರೆ ತಮ್ಮ ತಂದೆ ತಾಯಿಗಳು ನೀತಿವಂತರಾಗಿ ಜೀವಿಸಿದಂಥ ಪಕ್ಷದಲ್ಲಿ ಆ ಮಕ್ಕಳು ಪರಲೋಕ ರಾಜ್ಯಕ್ಕೆ ಬರ್ತಕ್ಕಂಥವರಾಗಿದ್ದಾರೆ, ಅಲ್ಲಿ ತಾಯಂದಿರು ಸಹ ಬರ್ತಕ್ಕಂಥವರಾಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ಮಕ್ಕಳು ತಾಯಂದಿರನ್ನು ನೋಡಿ ನೀವು ಆ ದಿನದಲ್ಲಿ ದೇವರ ಕೃಪೆಯಿಂದ ನಮಗೆ ಪ್ರಾರ್ಥನೆಯ ಸಲಹೆಗಳನ್ನು ಕೊಟ್ಟ ಕಾರಣದಿಂದ ನಾವಿವತ್ತು ಪರಲೋಕ ರಾಜ್ಯದಲ್ಲಿ ಇದ್ದೇವೆ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಅದೇ ರೀತಿಯಾಗಿ ತಾಯಂದಿರು ಅಲ್ಲಿ ಬರ್ತಕ್ಕಂಥವರಾಗಿದ್ದಾರೆ. ನೀತಿವಂತರಾಗಿದ್ದಂತಹ ತಾಯಂದಿರು ಅಲ್ಲಿ ಬರುವಂತಹ ಸಂದರ್ಭದಲ್ಲಿ ಆ ಮಕ್ಕಳನ್ನು ತಾಯಂದಿರ ಬಳಿಯಲ್ಲಿ ಕೊಡ್ತಕ್ಕಂಥವರಾಗಿದ್ದಾರೆ. ಆದರೆ ತಾಯಂದಿರು ಉಲ್ಲಾಸಗೊಳ್ತಕ್ಕಂಥವರಾಗಿದ್ದಾರೆ. ಆದರೆ ತಾಯಂದಿರು ಬರದೇ ಹೋದಂಥ ಸಂದರ್ಭದಲ್ಲಿ ಆ ಮಕ್ಕಳನ್ನ ಜೀವವೃಕ್ಷಕ್ಕೆ ನಡೆಸ್ತಕ್ಕಂಥವರಾಗಿದ್ದಾರೆ. ಆದರೆ ಪ್ರಿಯ ಕೇಳುಗರೆ, ಇವತ್ತಿನ ದಿನದಲ್ಲಿ ನೀವು ತಾಯಂದಿರಾಗಿದ್ದೀರಾ? ನಿಮ್ಮ ಮಕ್ಕಳನ್ನು ನೀವು ಪರಲೋಕ ರಾಜ್ಯ ಮಾರ್ಗಕ್ಕೆ ನಡೆಸುವಂತವರಾಗಿದ್ದೀರಾ? ಆಗಿದ್ದಂಥ ಪಕ್ಷದಲ್ಲಿ, ನೀವು ನೀತಿವಂತರಾಗಿ ಜೀವಿಸಿದಂಥ ಪಕ್ಷದಲ್ಲಿ ದೇವರು ನಿಮ್ಮ ಕೈಗೆ ನಿಮ್ಮ ಮಕ್ಕಳನ್ನು ಆ ದಿನದಲ್ಲಿ ಕೊಡ್ತಕ್ಕಂಥನಾಗಿದ್ದಾನೆ. ಅಂಥ ಆಶೀರ್ವಾದವನ್ನು ನೀವು ಹೊಂದಬೇಕಾ? ಅಂಥ ಆಶೀರ್ವಾದವನ್ನು ಹೊಂದಬೇಕಾದರೆ ಈ ದಿನವೇ ನಿಮ್ಮ ಮಕ್ಕಳನ್ನು ನೀವು ಪರಲೋಕ ರಾಜ್ಯಕ್ಕೆ ನಡೆಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ಸಂಚಿಕೆಯಲ್ಲಿ ನಾವು ಆತ್ಮಗಳನ್ನು ರಕ್ಷಣೆಗೆ ನಡೆಸಿದವರಿಗೆ ಕೊಡ್ತಕ್ಕಂಥ ಪ್ರತಿಫಲ ಏನು ಅನ್ನುವಂಥದ್ದನ್ನು ನಾವು ನೋಡೋಣ. ಈ ಸಂಚಿಕೆಯನ್ನು ಪ್ರಾರ್ಥನೆ ಮಾಡಿ ಮುಗಿಸೋಣ. ಪರಲೋಕದ ದೇವರೇ, ಸರ್ವ ಸೃಷ್ಟಿಕರ್ತನೆ, ಸ್ವಾಮಿ, ಈ ಒಂದು ಸಂದರ್ಭದಲ್ಲಿ ನೀ ಕೊಟ್ಟಂಥ ಈ ವಾಗ್ದಾನಕ್ಕೋಸ್ಕರ ಸ್ತೋತ್ರ. ನೀತಿವಂತರಾದಂತಹ ತಂದೆ ತಾಯಂದಿರು ಪರಲೋಕ ರಾಜ್ಯಕ್ಕೆ ಬರುವಂಥ ಸಂದರ್ಭದಲ್ಲಿ ಅವರ ಮಕ್ಕಳನ್ನು ಶಿಶುಗಳನ್ನು ಅವರ ಕೈಗೆ ಕೊಡ್ತಕ್ಕಂಥವರಾಗಿದ್ದಾರೆ ಎನ್ನುವಂಥ ವಾಗ್ದಾನ, ಅದ್ಭುತವಾದಂಥ ವಾಗ್ದಾನ. ಇವತ್ತಿನ ದಿನದಲ್ಲೇ ಸ್ವಾಮಿ ಈ ಸಂದೇಶವನ್ನು ಕೇಳುವಾಗ ನನ್ನ ಮಗಳನ್ನು ನನ್ನ ಮಗನನ್ನು ದೇವರು ಸ್ವಾಸ್ಥ್ಯವಾಗಿ ನನಗೆ ಕೊಟ್ಟಿದ್ದಾನೆ, ಈ ಮಗುವನ್ನು ನಾನು ಪರಲೋಕ ರಾಜ್ಯಕ್ಕೆ ನಡೆಸಬೇಕು ಅನ್ನುವಂಥ ರೀತಿಯಲ್ಲಿ ನಿನ್ನ ಸತ್ಯವೇದದಿಂದ ಆ ಒಂದು ಸಲಹೆಗಳನ್ನು ತೆಗೆದುಕೊಂಡು ಪ್ರಾರ್ಥನೆ ಮೂಲಕವಾಗಿ ನಡೆಸುವಾಗೆ ಸಹಾಯ ಮಾಡು. ಇಗೋ ಬಲ ನಂಬಿಗಸ್ತ ಹಾಳೆ ಎನ್ನುವಂತಹ ಒಂದು ಸಂದೇಶವನ್ನು, ಒಂದು ಮಹಿಮೆಯ ವಿಚಾರವನ್ನು ತಾಯಂದಿರು ತಂದೆಯಂದಿರು ಪಡೆದುಕೊಳ್ಳುವ ರೀತಿಯಲ್ಲಿ ಅವರ ಮಕ್ಕಳನ್ನು ಪರಲೋಕ ರಾಜ್ಯಕ್ಕೆ ನಡೆಸುವಾಗೆ ನೀನು ಜ್ಞಾನವನ್ನು ಕೊಡು ಸ್ವಾಮಿ. ಆ ನಿಟ್ಟಿನಲ್ಲಿ ತಾಯಂದಿರು ತಮ್ಮ ಮಕ್ಕಳನ್ನು ಪರಲೋಕ ರಾಜ್ಯಕ್ಕೆ ನಡೆಸಿ ಅಲ್ಲಿ ತಮ್ಮ ಮಕ್ಕಳನ್ನು ಸ್ವೀಕರಿಸುವಾಗ ಉಲ್ಲಾಸದಿಂದ ಸಂತೋಷದಿಂದ ನೀನು ಕೊಂಡಾಡುವಾಗೆ ಸಹಾಯ ಮಾಡು. ಅಪ್ಪ, ವಿಶೇಷವಾಗಿ ಈ ಸಂದೇಶ ತಾಯಂದಿರಿಗೆ ಕುಟುಂಬದಲ್ಲಿ ಒಂದು ಪರಲೋಕ ರಾಜ್ಯವಾಗಿ ನಿರ್ಮಿಸುವುದಕ್ಕೆ ಸಹಾಯವಾಗುವಾಗೆ ಆಶೀರ್ವದಿಸು, ನಡೆಸು, ಬಲಪಡಿಸು. ನೀನೇ ಸ್ವಾಮಿ ಕುಟುಂಬಗಳನ್ನು ಆಶೀರ್ವದಿಸಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901663711 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಸಂತಸದಲ್ಲೂ ದುಃಖದಲ್ಲೂ ನಿನ್ನ ಸ್ತುತಿಸುವೆನಾ, ನನ್ನ ಹೃದಯದಲ್ಲಿ ನಿನ್ನ ನಾಮವಿದೆ ದೇವಾ, ನನ್ನ ಮನಸ್ಸಿನಲ್ಲಿ